ಜಯತಿ ಹರೇ ರಚಿಂತ್ಯ ಸರ್ವದ್ವೈತ್ಯ ಪರಭೂತ ರಭಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೈನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರ್ ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾ ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿತ್ನ ದರದಿ ಕೇಳುವುದು ಆ ದರದಿ ಕೇಳುವುದು. ಇಲ್ಲಿ 18th ವರ್ಸ್ ನೋಡ್ತಾ ಬಂದಿದ್ದೀವಿ. 18th ವರ್ಸ್ 19th ವರ್ಸ್ ಆಗತ್ತೆ. ಸೊ ಬೇಸಿಕಲಿ ಇಲ್ಲಿ ನಾವು 13th ಪದ್ಯದಲ್ಲಿ ಹೇಳಿರುವಂತ ಥಾಟ್ಸ್ ಎಲ್ಲವೂ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಆಮೇಲೆ ಅಲ್ಲಿ ಈ ವರ್ಸಲ್ಲೇ ಬಂದಿದ್ದು ಸರ್ವಜೀವರೊಳಗೆ ಅಂತ ಹೇಳಿದ್ದಾಗೆ, ಸರ್ವಜೀವರೊಳಗೆ ಅಂತ ಹೇಳುವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ, ಬಿಡಿಸಿ 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 ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಬಿಕಾಸ್ ನಮ್ಗೆ ದೇವರು ಎಂಬೋ ಕಾನ್ಸೆಪ್ಟ್ ಚೆಂದಾಗಿ ಬರಬೇಕು, ನಾವು ದೇವರ ಪೂಜೆ ಮಾಡೋವಾಗಲೂ ನಮ್ಗೆ ಆ ಕಾನ್ಸೆಪ್ಟ್ ಬರಬೇಕು ಅಂತ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಅದನ್ನ ನಾವು ನೋಡ್ತಾ ಬಂದಿದ್ದೀವಿ. ಸೊ ಕೇಚರರು ಅದು ನೋಡಿದ್ವಿ, ಕೇಚರರು ಭೂಚರರು ಸರ್ವ ಕರ್ಮಗಳ ಆಚರಿಸುವನು ಘನಮಹಿಮ ಎಂಬುದಕ್ಕೆ ಇಷ್ಟು ಎಕ್ಸ್ಪ್ಲನೇಷನ್ ಬೇಕಾಯಿತು. ಅವನು ಎಷ್ಟು ಘನ, ಅವನ ಮಹಿಮೆ ಎಂಬುದಕ್ಕೆ ಕಡೆಗಾಣರು ಅಜಭವ ಚಕ್ರಾದಿಗಳು ಅಂತ ಹೇಳುವಾಗ ಆ ಮಹಿಮೆ ಅಂಥ ಒಂದು ಮಹಿಮೋಪೇತನಾಗಿದ್ದಾನೆ ಅಂತ ಹೇಳೋದಲ್ಲ, ನಾವು ವಿಶ್ವಲೈಸ್ ಮಾಡ್ಕೋಬೇಕು. ಮನಸ್ಸಲ್ಲಿ ಧ್ಯಾನ ಪ್ರಕ್ರಿಯೆ ಇದು, ಮನಸ್ಸಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಒಂದು ಸೆಕೆಂಡ್, ಒಂದು ನಿಮಿಷ ಆ ಧ್ಯಾನದಲ್ಲಿ ಇರಬೇಕು, ಎಷ್ಟು ಮಹಿಮನು ಅಂತ ಮಾಡಿ ಅದೇ ಪದ್ಯದಲ್ಲಿ ಬರುತ್ತೆ ಮಾಡಿ. ದೆನ್ ಯು ಪುಟ್ ಇಟ್, ಅದನ್ನ ಮನಸ್ಸಲ್ಲಿ ಇರುವಂತ ಆ ಬಿಂಬ ಮೂರ್ತಿಯನ್ನ ಆ ವಿಗ್ರಹದಲ್ಲಿ ಇಟ್ಟು ಮಾಡಬೇಕು. ಅಲ್ಲಿ ಮಹಿಮೆ, ಚಿಕ್ಕ ವಿಗ್ರಹ, ಬಟ್ ನಾವು ಅದನ್ನ ಪೂರ್ತಿಯಾಗಿ ಅದು ನೋಡಬೇಕು ನಾವು. ಸೊ ಹೀಗೆ ಇದು ಹೇಳ್ತಾ ಬರ್ತಾರೆ. ಸೊ ಮಹಿಮ ಅವನು ಹೇಗಿದ್ದಾನೆ, ಬಟ್ ಘನ ಮಹಿಮ ಪರಮ ಅಲ್ಪನೋಪಾದಿಯಲ್ಲಿ, ಅಲ್ಪ ಅಂದ್ರೆ ಪರಮ ಅಲ್ಪ ಯಾರು, ನಾವೇ ಪರಮ ಅಲ್ಪರು ಜೀವರು. ಉಪಾದಿ ಅಂದ್ರೆ ಏನು ಅಂದ್ರೆ ದೇವರು ನಮ್ಮ ದೇಹದ ನಮ್ಮ ಬಿಂಬನಾಗಿ ಅವನು ಇದ್ದಾನೆ. ಅವನು ಸರ್ವ ಸಮರ್ಥನಾಗಿ ಇದ್ರನು ಅವನು ನಮ್ಮಿಂದ ಎಷ್ಟು ಕರ್ಮವನ್ನ ಮಾಡಿಸ್ತಾನೆ, ಈ ದೇಹದಿಂದ ಕರ್ಮವನ್ನ ಮಾಡಿಸುವನು ಭಗವಂತನೇ ಆಗ್ತಾನೆ. ಅವನು ಎಂತ ಕರ್ಮವನ್ನ ಮಾಡಿಸ್ತಾನಂದ್ರ ನಮ್ಮ ಒಂದು ಹುಳ ಇದ್ರ ಹುಳದಲ್ಲಿ ಹುಳಕ್ಕೆ ತಕ್ಕಂತೆ ಕರ್ಮವನ್ನ ಮಾಡಿಸ್ತಾನ. ಸೊ ಹಾಗೆ ಪರಮ ಅಲ್ಪ ಅಷ್ಟು ಶಕ್ತಿವಂತ, ಇದು ಏನು ಮಹಿಮಾ ಅಂದ್ರೆ ಅದೇ ಮಹಿಮಾ. ನಮ್ಗೆ ಒಂದು ಚೂರು ಶಕ್ತಿ, ಏನಾದ್ರು ಒಂದು ಟ್ಯಾಲೆಂಟ್ ದೇವ್ರು ಚಿಕ್ಕ ಟ್ಯಾಲೆಂಟ್ ಕೊಟ್ರನು ನಾವು ಹೇಗೆ ವರ್ತನೆ ಮಾಡ್ತೀವಿ, ಏನೋ ಅಸೇ ವಿ ಆರ್ ದ ಗ್ರೇಟ್ ಅಂತ ಹಾಗೆ ಮಾಡ್ತೀವಿ. ಇವನು ಜಸ್ಟ್ ಅದರ ಅಷ್ಟು ಘನ ಮಹಿಮನಾಗಿ ಇರುವ ಇವನು, ಇಟ್ಸ್ ಅ ಕಾಂಟ್ರಾಸ್ಟ್. ಅಷ್ಟಿದ್ರು ಯಾರಲ್ಲಿ ತನ್ನ ಪೂರ್ತಿ ಸ್ಟ್ರೆಂತ್ ಯಾವಾಗ್ಲೂ ತೋರಿಸೋದು ಇಲ್ಲ. ಆಯಾ ಜೀವಕ್ಕೆ, ಆಯಾ ಕಾಲಕ್ಕೆ, ಆಯಾ ಕರ್ಮಕ್ಕೆ ಅನುಗುಣವಾಗಿ ತೋರ್ತಾನೆ. ಹಾಗೆ ಪರಮ ಅಲ್ಪನೋಪಾದಿ, ಉಪಾಧಿ ಅಂದ್ರೆ ಅರ್ಜೆಂಟ್ ಅಂದ್ರೆ ಉಪಾಧಿ ಅಂದ್ರೆ ದ ಮೀಡಿಯಂ. ಈ ಮೀಡಿಯಂ ಅಂದ್ರೆ ಈ ದೇಹ ಅಂತ ಬಂದಾಗ ಅಲ್ಪನೋ ಉಪಾಧಿಯಲ್ಲಿ ತೋರಿಸ್ತಾನಂದ್ರೆ ಇಲ್ಲಿ ಘನಮಹಿಮನೂ ತಕೋಬೇಕು. ಹೇಗೆ ದೇವರು ರಮಾದೇವಿ ಆಯ್ತು, ಆಮೇಲೆ ವಾಯುದೇವರು, ರುದ್ರದೇವರು. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಮಾಡಿಸ್ತಾ ಬರ್ತಾನಂತ. ಇದನ್ನೇ ನಾವು ಯೂಶಲಿ ತೀರ್ಥಯಾತ್ರೆ ಮುಂತಾದ ಜಾಗಕ್ಕೆ ಹೋದಾಗಲೂ ಇದನ್ನೇ ನೆನಪಿಟ್ಕೊಳ್ತೀವಿ. ಒಂದೊಂದಲ್ಲಿ ಒಂದೊಂದು ಸ್ನಾನ, ಒಂದೊಂದು ಮಾಡೋ ಯಾವಾಗ್ಲೂ ನಾವು ಮಾಡೋದು ಹಾಗೆ ಏನೇ ಮಾಡಿದ್ರು ಆ ನೀರ್ ನೋಡಿದ್ದಾಗ ಬರೀ ಗಂಗೆಯ ನೆನಪು ಮಾತ್ರ ಬಂದ್ರೆ ಅಲ್ಲಿ ನಮ್ಗೆ ಏನು ಪ್ರಯೋಜನ ಬರುತ್ತೆ ಅಂದ್ರೆ ಗಂಗೆಯಲ್ಲಿ ಗಂಗಾದೇವಿಯಲ್ಲಿ ಎಷ್ಟು ಸಾಮರ್ಥ್ಯ ಇಟ್ಟಿದ್ದಾನೋ ಅವಳ ಸಾಮರ್ಥ್ಯ,
ಎಷ್ಟು ಪಾಪ ತೆಗಿಯೋ ಆ ಫ್ರೀಡಮ್, ಫ್ರೀಡಮ್ ಅಂದ್ರೆ ಫ್ರೀಡಮ್ ಇಲ್ಲ, ಅವಳು ಮೂಲಕವಾಗಿ ಎಷ್ಟು ತೆಗಿಬೇಕೋ ಅಷ್ಟನ್ನ ತೆಗಿಯೋದು ಮಾತ್ರ ಅವಳು ಇಟ್ಟಿದ್ದಾನೆ. ಸೊ ಅದಕ್ಕೆ ನಾವು ಯಾವಾಗಲೂ ದೇವರನ್ನ ಚಿಂತನೆ, ಬಿಂಬರೂಪನನ್ನ ಚಿಂತನೆ ಮಾಡುವಾಗ, ಯಾವಾಗ ಏನೇ ಮಾಡಿದ್ರು ನಾವು ದೇವರಲ್ಲಿ ಕೊಂಡು ನಿಲ್ಲಿಸ್ತೀವಿ. ಯಾಕೆ ಅಂದ್ರೆ ಇದಕ್ಕೆ ಒಬ್ಬೊಬ್ಬರಲ್ಲಿ ಒಂದೇ, ಬರೀ ಗಂಗೆ ಸ್ನಾನ ಮಾಡುವಾಗ ನಾವು ದಿನಾಗ್ಲೂ ಸ್ನಾನ ಮಾಡುವಾಗ ಬರೀ ಗಂಗೆ 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 ಅಂತ ಚಿಂತನೆ ಮಾಡಿದ್ರೆ ಪಾಪ ಹೋಗುತ್ತೆ. ಎಷ್ಟು ಪಾಪ ಹೋಗುತ್ತೆ? ಅವಳ ಮೂಲಕವಾಗಿ ಎಷ್ಟು ಹೋಗುವ ಸಾಮರ್ಥ್ಯ ಆ ಜೀವದಲ್ಲಿ ಇಟ್ಟಿದ್ದಾನೋ ಅಷ್ಟೇ ಹೋಗುತ್ತೆ ನಮ್ಗೆ. ಸೊ ಗಂಗೆಯಲ್ಲಿ ಅವರ ರುದ್ರದೇವರು ಇದು ಹೀಗೆ ಹೀಗೆ ತಂದು ಆಮೇಲೆ ಕೊನೆಯಲ್ಲಿ ನಾವು ಭಗವಂತನಲ್ಲಿ ನಿಲ್ಲಿಸಿದಾಗ ಪಾಪಗಳು ಹೋಗತ್ತ, ಅವನ ಪ್ರಜ್ಞೆ ಬರುತ್ತೆ. ಸೊ ಅದೇ ಕಾರಣದಿಂದ ಪರಮ ಅಲ್ಪನೋಪಾದಿ, ಅವನ ಪರಮ ಅಲ್ಪ ಅಂತಂದ್ರೆ ಪರಮ ಅಲ್ಪ ನಾವು ಕೊನೆಯಲ್ಲಿ, ನಮಗೆ ಮೇಲೆ 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 ಇರುವಂತ ದೇವತೆಗಳು, ಈ ದೇಹದಲ್ಲಿ ಬಂದಿರುವಂತ ಎಲ್ಲಾ ದೇವತೆಗಳು ಅಪ್ ಟು ಇನ್ಕ್ಲೂಡಿಂಗ್ ರಮಾದೇವಿ. ಸೊ ಅವರವರಲ್ಲಿ ಇದ್ದು ಆಯಾ ಕರ್ಮನನ್ನು ಮಾಡ್ತಾರೆ. ಸೊ ಅದಕ್ಕೆ ಘನ ಮಹಿಮಾ ಅಂತ ಹೇಳ್ತಾರೆ. ಘನ ಮಹಿಮಾ ಪರಮ ಅಲ್ಪನೋಪಾದಿ, ಅವ್ರ ಮೂಲಕವಾಗಿ ಮಾಡಿ ಮಾಡಿಸ್ತಾ ಅಂತ ಹೇಳ್ತೀವಲ್ಲ, ಅವ್ರ ಮೂಲಕವಾಗಿ ಹಾಕ್ತಾ ಬರುತ್ತೆ ಕರ್ಮಗಳು. ಸೊ ಅಲ್ಪನೋಪಾದಿ ಗೋಚರಿಸುವನು ಬಹು ಪ್ರಕಾರ, ಅದಕ್ಕೆ ಬಹು ಪ್ರಕಾರ ಗೋಚರಿಸನು. ವಿ ಡೋಂಟ್ ಇವನ್ ಸಿ ಮಾತ್ರ ಇಲ್ಲ, ಅವನ ನೆನಪು ನಮ್ಗೆ ಮೋಸ್ಟ್ ಆಫ್ ದ ಟೈಮ್ ಬರೋದಕ್ಕೆ. ಯಾವಾಗ್ಲೂ ಒಮ್ಮೆ ಬಂದ್ರನೇ ಅದು ತುಂಬಾ ಅವನ ಅನುಗ್ರಹ ಅಂತ ತಕೋಬೇಕು. ಸೊ ಅವನ ಗೋಚರಿಸನು ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಒಂದು ನಮ್ಮ ಚಿತ್ತಕ್ಕೇನೋ ಬರೋದಿಲ್ಲ, ಯಾವ ರೀತಿಯಲ್ಲೂ ಅವನು ನಮ್ಮ ಅವನ ನೆನಪೇ ನಮ್ಗೆ ಇರೋದಿಲ್ಲ. ಸೊ ಗೋಚರಿಸನು, ಬಟ್ ಅವನ್ ಮಾಡುವಂತದ್ದು ಯಾವುದು? ಗೋಚರಿಸನು ಬಹು ಪ್ರಕಾರ ಆಲೋಚನೆಯ ಮಾಡಿದರೂ ಸರಿ ಮನಸ್ಸಿಗೆ. ಸೊ ಎರಡು, ಗೋಚರಿಸನು ಅವನು ಗೋಚರನಾಗೋದೇ ಇಲ್ಲ. ಬಟ್ ಈ ಒಂದು ಹರಿಕಥಾಂಸಾರ ಮುಂತಾದಿಟ್ಟುಕೊಳ್ಳೋದು, ಇದ್ರ ಮೂಲಕವಾಗ ನಾವು ಕಲಿಯೋದು, ಇಷ್ಟು ನಾವೇನೋ ಕಲಿತಾ ಚೂರು ಬಂದಿದ್ದೀವಿ, ನಮ್ಗಿಂತ ದೊಡ್ಡವರು, ಅವ್ರಿಗಿಂತ ದೊಡ್ಡವರು, ಹೀಗೆ ನಮ್ಮ ದೇಹದಲ್ಲಿ ಇರುವಂತ ಎಲ್ಲರೂ ತಕೊಳ್ಳಿ, ಅವರಿಗೆ ಎಷ್ಟು ಬಹು ಪ್ರಕಾರದಿಂದ ಆಲೋಚನೆ, ಇಷ್ಟು ನಾನು ಹೇಳಿದೆ ಅಂತ ಆಗಿದಲ್ಲ, ಇಷ್ಟು ಎಷ್ಟೆಷ್ಟು ಹೇಳಿದ್ರು ಬಹು ಪ್ರಕಾರದಿಂದ ಆಲೋಚನೆ ಚಿಂತನೆ ಮಾಡಿದರೂ ಮನಸ್ಸಿಗೆ ಅವನು ಕಾಣಿಸೋದೇ ಇಲ್ಲ. ಬಹು ಪ್ರಕಾರ ಆಲೋಚನೆ ಮಾಡಿದರೂ ಮನಸ್ಸಿಗೆ ಅವನು ಗೋಚರಿಸೋದಿಲ್ಲ. ಯಾವಾಗ ಗೋಚರಿಸ್ತಾನ ಅವನು? ಅವನನ್ನ ತ್ಯಾಗ ಚಿಂತನೆ ಮಾಡಬೇಕು ಅಂತ ನೆಕ್ಸ್ಟ್ಲಿ ಹೇಳ್ತಾರೆ. ಗೋಚರಿಸನು ಆ ಬಹು ಪ್ರಕಾರ ಆಲೋಚನೆ ಮಾಡಿದ್ರೆ ಸರಿ ಮನಸ್ಸಿಗೆ ಗೋಚರಿಸನು. ಯಾವಾಗ ಗೋಚರಿಸ್ತಾನ? ಗೋಚರಿಸೋದೇ ಇಲ್ಲವಾ ನಮ್ಗೆ? ಕೆಲವೊಮ್ಮೆ ಗೋಚರ ಆಗತ್ತೆ, ಆಲೋಚನೆ ಚೂರು ಮಾಡಿದ ದೇವರು ಎಂಬ ಕಾನ್ಸೆಪ್ಟ್ ಕೆಲವೊಮ್ಮೆ ನಮ್ಗೆ ಬರ್ತದೆ. ಅದು ಹೇಗೆ ಅಂದ್ರೆ, ಯಾವಾಗ ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನ ಜಯ ಮಹಾರಾಯ ಅಂತ ಹೇಳ್ತಾರೆ. ಕೀಚಕಾರಿ ಪ್ರಿಯ ಅಂತ ಹೇಳುವಾಗ ಇಲ್ಲಿ ಬರೀ ಕೀಚಕನನ್ನ ಕೊಂದವನು, ಕೀಚಕನ ಹರಿ ಯಾರು? ಕೀಚಕನ ಹರಿ ವಾಯುದೇವರು. ಸೊ ವಾಯುದೇವರು ಅಂತ ಹೇಳಬಹುದಾಯ್ತು. ಯಾಕೆ ಎಷ್ಟೋ ಇದ್ದಾರೆ, ದುರ್ಯೋಧನನ್ನ ಕೊಂದಿದ್ದಾರೆ, ಎಷ್ಟೋ ಮಾಡ್ಬೋದು. ಕೀಚಕ ಯಾಕೆ ಮೇನ್ ಆಗತ್ತಾರೆ ಅಂದ್ರೆ ಅಲ್ಲಿ ಬರುತ್ತೆ. ಕೀಚಕ ಅಂಬುದು ಕಾಮಿ ಕೀಚಕ, ಅದು ನಮ್ಮ ಇದ್ರಲ್ಲಿ ಪ್ರಸಿದ್ಧವಾಗಿ ಹೇಳ್ತಾರಲ್ಲ, ಕಾಮಿ ಕೀಚಕ ಕ್ರೋಧಿ ದುಶಾಸನ ಲೋಭಿ ಸುಯೋಧನಶ್ಚ ಮಣಿಮಾನ್ ಮುದ್ದೋ ಮದಾಂತೋ ಭಕ ಅಂತ ಇದು ಹೇಳಿ ಇವರು ಎಲ್ಲರನ್ನೂ ಇವನು ಕೊಂದವನು ವಾಯುದೇವರು ಅಂತ ಹಾಗೆ ನಾವು ಸ್ಮರಣೆ ಮಾಡಿದರೆ ನಮಗೆ ಅವರ ಬಾಧೆ ಇರೋದಿಲ್ಲ ಅಂತ ಬರುತ್ತೆ. ಸೊ ಇದಕ್ಕೆ ಫಸ್ಟ್ ತಗೊಂಡದ್ದು ಕೀಚಕ ತಗೊಂಡೆ. ಕೀಚಕ ಅಂದ್ರೆ ಕಾಮಿ, ಆ ಒಂದು ಕಾಮ್ಯ ಕರ್ಮಗಳು ಅಂತ ತಗೋಬಹುದು, ಅಥವಾ ನಮಗೆ ಕೆಟ್ಟ ರೀತಿಯಾಗಿರುವಂತಹ ಕಾಮನೆಗಳು, ಮನಸ್ಸಲ್ಲಿ ಇರುವಂತಹ ಕಾಮನೆ ಎಲ್ಲಿ ಏನೋ ಫಲಾಪೇಕ್ಷೆಯಿಂದ ಮಾಡೋದು, ಇದು ಎಲ್ಲವೂ ನಾವು ಇಟ್ಟುಕೊಂಡ ಇರುವಾಗ ನಮ್ಗೆ ಅನ್ಸೋದು ದೇವರು ನಮ್ಮ ಮನಸ್ಸಿಗೆ ಚಿತ್ತಕ್ಕೆ ಮನಸ್ಸಿಗೇನೋ ಹೊಳೆಯೋದೇ ಇಲ್ಲ, ಮನಸ್ಸಿಗೇನೋ ಗೋಚರ ಆಗೋದಿಲ್ಲ ಅಂದ್ರೆ ನಮ್ಮ ಮನಸ್ಸು ದೇವರ ಹತ್ರ ಹೋಗೋದೇ ಇಲ್ಲ. ಸೊ ಯಾವಾಗ ಹೋಗುತ್ತೆ ಅಂದ್ರೆ ಇವರ ಅನುಗ್ರಹ, ವಾಯುದೇವರ ಅನುಗ್ರಹ ಬೇಕು, ಕೀಚಕಾರಿ. ಸೊ ಈ ಒಂದು ಪದ ಯೂಸ್ ಮಾಡ, ಕೀಚಕಾರಿ ಅಂತ ಅವ್ರನ್ನ ಸ್ಮರಣೆ ಮಾಡುವ ಮೂಲಕವಾಗ ಕೀಚಕನನ್ನ ಕೊಂದವನು, ಕೀಚಕನ ದೈತ್ಯ ಕೀಚಕಾರಿ ಅಂತ ಮಾಡಿದಾಗ ಆ ಭಾರತೀಯ ರಮ, ಅದಕ್ಕೆ ನಾವು ಹೇಳೋದು ಭಾರತೀಯ ರಮಣ ಎಲ್ಲ ಇದೆಲ್ಲ ಇಷ್ಟೆಲ್ಲ ಹೇಳದೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶುರು ಮಾಡ್ತೀವಿ. ಅದನ್ನೇ ತಾತ ಕೀಚಕಾರಿಗೆ ಅಂದ್ರೆ ವಾಯುದೇವರಿಗೆ ಏನಾದವನು, ಯಾಕೆಂದ್ರೆ ವಾಯುದೇವರು ಇದನ್ನ ಎಲ್ಲರನ್ನು ಕೊಂದಿದ್ದಾರೆ ಅಂದ್ರೆ ಇದು ಸಿಂಬಾಲಿಕ್, ಕೊಂದಿದ್ದಾರೆ ಬಟ್ ಹೇಳೋ ತಾತ್ಪರ್ಯ ಏನು ಅಂದ್ರೆ ಅವರಿಗೆ ಹಿ ಕ್ಯಾನ್ ಕಂಟ್ರೋಲ್ ದೆಮ್ ಕಂಪ್ಲೀಟ್ಲಿ, ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಕ್ಕೆ ಬಲ್ಲವನು. ಅಂದ್ರೆ ರುದ್ರ ಅಂತ ಹೇಳಬಾರ್ದ ನಾವು, ರುದ್ರ ಕ್ಯಾನ್ ಆಲ್ಸೋ ಡೂ ಇಟ್ ಅಲ್ಲ ಅಂದ್ರೆ ಅಲ್ಲ. ಕೀಚಕಾರಿ ಅಂತ ಹೇಳುವಾಗ ಕೀಚಕಲ್ಲಿ ಕಂಪ್ಲೀಟ್ ಕಲಿಯೂ ಇದ್ದಾನೆ ಕೀಚಕನ ಮೂಲಕ. ಹಾಗೆ ನಾವು ಒಂದು ತತ್ವಾಭಿಮಾನಿ ದೇವತೆಗಳನ್ನು ತಗೊಂಡ್ರೆ ಅವ್ರ ಮೇಲೆ ಇರೋರು ಬರ್ತಾರೋ, ಹಾಗೇನೆ ಕೀಚಕನನ್ನು ತಗೊಂಡ ಕಾಮಿ ಕೀಚಕ ಅಂತ ಹೇಳುವಾಗ ಅಲ್ಲಿ ಕಲಿಯೂ ಇರ್ತಾನೆ. ಸೊ ಕಲಿಗೆ ಪೂರ್ತಿಯ ಕಲಿಯ ನಿಗ್ರಹ ಮಾಡುವ ಶಕ್ತಿ ರುದ್ರದೇವರಿಗೆ ಇಲ್ಲ. ಆಗಕ್ಕೆ ಅದು ನೋಡ್ತೀವಿ ನಾವು, ಕಲಿ ಪ್ರಭಾವ ಆಗತ್ತೆ ಅವರು ಕಲಿಯಾವೇಶ ಇದೆಲ್ಲ ನೋಡ್ತೀವಿ. ಸೊ ಆದ ಕಾರಣದಿಂದ ಇಲ್ಲಿ ಕೀಚಕಾರಿ ಪ್ರಿಯ, ಸೊ ಮಾಡುವ ಕರ್ಮದಲ್ಲಿ ವಾಯುದೇವರ ಚಿಂತನೆ ಬರಬೇಕು ನಮ್ಗೆ. ಗುರು ಧ್ಯಾನದಲ್ಲಿನೂ ಅದೇನು ನೋಡಿದೀವಿ, ಧ್ಯಾನದಲ್ಲಿನೂ ವಾಯುದೇವರ ಚಿಂತನೆ ನಮ್ಗೆ ಬರಬೇಕು. ಸೊ ಕೀಚಕಾರಿಗೆ ಪ್ರಿಯನಾದವನು ಅಂತ ಹೇಳಿ ಕವಿಜನ ಗೇಯ, ಕವಿಜನ ಕವಿಜನ ಗೇಯ ಅಂತ ಹೇಳುವ ಮೂಲಕವಾಗ ಕವಿ ಕವಿ ಮನೀಷಿ ಕವಿ ಅಂದ್ರ ಜ್ಞಾನಿ, ಕವಿ ಅಂದ್ರ ಜ್ಞಾನಿ ಎಂಬುದು ಬರುತ್ತೆ. ಇನ್ನೊಂದು ಕವಿ ಎಂಬುದು ನೋಡಿ, ಕವಿ ಎಂಬುದು ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಶಬ್ದವೇ ಆಗತ್ತೆ. ಸೊ ವಿಷ್ಣು ಸಹಸ್ರನಾಮದಲ್ಲಿ ಕವಿ ಅಂದ್ರ ಕವಿ ಮನೀಷಿನ ಅದು ಅದು ಎಲ್ಲಿ ತರ್ತಾರೆ ಅಂದ್ರೆ ಈ ಪದಗಳನ್ನ ಅವರು ಪ್ರಯೋಗ ಮಾಡಿದಾಗ ಕವಿ ಅಂತ ಹೇಳುವಾಗ ಕವಿಜನ ಗೇಯ, ಕವಿಜನ ಗೇಯ ಅನ್ನ ಕವಿ ಅಂದ್ರೆ ಜ್ಞಾನಿ, ಕೀಚಕಾರಿ ಪ್ರಿಯ ಕವಿಜನ ಗೇಯ ಅಂದ್ರೆ ಕವಿಗಳಿಂದ, ಕವಿಗಳಿಂದ ಜ್ಞಾನಿಗಳಿಂದ ಗೇಯ, ಅವರು ಸ್ತೋತ್ರ ಮಾಡುತ್ತಾರೆ, ಸ್ತೋತ್ರ ಮಾಡುತ್ತಾರೆ, ಸ್ತೋತ್ರ ಮಾಡುವಂತ ಮಹಾರಾಯ, ಮಹಾರಾಯ ರಾಯ ಅಂದ್ರೆ ರಾಯಿ ಅಂದ್ರೆ ರಾಯಿ ರೈ 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 ರಾಯ ರಾ ಅದರಿಂದಲೇ ರಾವ್ ಅಂತನೂ ಬರುತ್ತೆ. ರಾವ್ ಅಂದ್ರೆ ರೈ ಅಂದ್ರೆ ರೈ ಅಂದ್ರೆ ಸಂಪತ್ತು ಅಂತ ಅರ್ಥ. ಸಂಪತ್ತು ಅಂದ್ರೆ ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ದೇವಿ ಸಂಪತ್ತನ್ನೇ ಹೇಳ್ತಾರೆ. ಸೊ ರಾಯ ಅಂದ್ರೆ ಆ ಸಂಪತ್ತು. ಸೊ ಲೌಕಿಕದಲ್ಲಿ ದೇವಿ ಸಂಪತ್ತಿಲ್ಲ, ಇರೋ ಒಂದು ದುಡ್ಡು ಕಾಸಿನ ಸಂಪತ್ತು ಇದ್ರೂನು ರಾಜ ರಾಯ ಅಂತ ಕರೀತಾರೆ. ರಾಯ ಅಂತ ರಾಜ 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 ತದ್ರೂಪವೇ ಆಗುತ್ತೆ. ರಾಜ ಅಂದ್ರೆ ಸಂಪತ್ತು, ಅನೇಕ ಅರ್ಥ ಉಂಟು. ರಾಜ ಅಂದ್ರೆ ಸಂಪತ್ತು, ರಾ ಅಂದ್ರೆ ರೈ ಆ ಸಂಪತ್ತು ಉಳ್ಳವನು, ಎಲ್ಲ ಸಂಪತ್ತು ಅವನ ರಾಜನ ಹತ್ರ ಇರುತ್ತೆ. ಒಂದು ಬ್ರಾಹ್ಮಣರಿಗೆ ರಾಯರು ಅಂತ ಕರಿತೀವಿ. ರಾಯರು ಅಂದ್ರೆ ಏನು, ಆ ಒಂದು ದೇವಿ ಸಂಪತ್ತು ಇದೆ. ಸೊ ರಾಯರು ಅಂತ ಇರ್ತಾರೆ. ಸೊ ಇವನು ರಾಯ ಅಂದ್ರೆ ರಾಜ ಈಕ್ವಲ್ ಆಗುತ್ತೆ. ಮಹಾರಾಯ ಅಂತ ಯಾಕೆ ಕರೆದಿದ್ದಾರಂದ್ರೆ ಇನ್ ಆ ಪದ್ಯದಲ್ಲಿ ಬಂದಿರೋ ಒಳ ಹೊರಗೆ ಇದ್ದು ಅವನು ಎಲ್ಲ ಮಾಡುತ್ತಾನಂತ ಹಿಂದಿನ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ಸೊ ಅಂದ್ರೆ ರಾಜೇಂದ್ರರು ಒಳಗೆ ಹೊರಗೆ ಇದ್ದು ಮಾಡೋದಿಲ್ಲ. ಹೊರಗಿಂದ ಆರ್ಡರ್ಸ್ ಕೊಡ್ಬೋದು, ಅವ್ರ ಸೇವಕರ ಮೂಲಕವಾಗಿ ಅವ್ರ ಕೆಲಸಗಳನ್ನ ಮಾಡ್ತಾರೆ. ವೆರಸ್ ದೇವರು ಹಾಗೆಲ್ಲ, ಇವನು ಮಹಾರಾಯ. ಮಹಾರಾಯ ಯಾಕೆ ತರ್ತಾರೆ ಮಹಾರಾಜ ಅಂತ? ಮಹಾರಾಜನೂ ಹಾಗೆ ಮಾಡ್ತಾರೆ. ಮಹಾರಾಯ ಸಂಪತ್ತು, ಮಹಾರಾಯ ಅಂದ್ರೆ ಒಂದಲ್ಲಿ ಅರ್ಥ ಏನು ಅಂದ್ರೆ ಒಳಗೆ ಹೊರಗೆ ಇದ್ದು, ಜೀವನ ಒಳಗೆ ಜೀವನ ಹೊರಗೆ ಇದ್ದು, ಒಂದೊಂದು ದೇವತೆಗಳ ಒಳ ಹೊರಗಿನ ಇವನೇ ಮಹಾರಾಜ. ಯಾರು ಅಲ್ಲಿ ಇಲ್ಲವೇ ಇಲ್ಲ ಈ ದೇಹದಲ್ಲಿ, ಇವನೇ ಅಂದ್ರೆ ಸ್ವತಂತ್ರವನ್ನು ಅದೇ ಹೇಳುತ್ತೆ ಈ ನಾಲ್ಕೈದು ಪದ್ಯಗಳಲ್ಲಿ. ಈ ವ್ಯಾಖ್ಯಾನಗಳಲ್ಲಿ ಮೀನ ಈ ಸ್ವತಂತ್ರ ಅಸ್ವತಂತ್ರದೇ ತುಂಬಾ ಒತ್ತು ಕೊಟ್ಟು ಹೇಳಿದ್ದಾರೆ. ಇಲ್ಲಿನೂ ಅವನು ಒಳಗೆ ಹೊರಗೆ ಇದ್ದು ಎಲ್ಲಾ ಒಂದು ಅಭಿಮಾನಿ ದೇವದ ಘನ ಮಹಿಮ ಅದನ್ನೇ ಇಟ್ಕೋಬೇಕು. ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ ಇದ್ದು ಎಲ್ಲರನ್ನು ಎಲ್ಲರಿಗೇನು ಎಲ್ಲಾ ಸಂಪತ್ತುಗಳನ್ನು ಕೊಟ್ಟು ಮಹಾರಾಯ. ರಾಯ ಅಂದ್ರೆ ತನ್ನ ಇವ್ರಿ ಇನ್ನೊಂದು ಕಾರಣದಿಂದ ಮಹಾರಾಯ ಆಗಿದ್ದಾನೆ. ಯಾಕೆ ಅಂದ್ರೆ ಒಳಗೆ ಹೊರಗೆ ಇರುದು ನಿಯಮನ ಮಾಡೋದು ಮಾತ್ರ ಇಲ್ಲ, ಆಯಾ ದೇವತೆಗಳಿಗೆ ಒಂದೊಂದು ಲಕ್ಷ್ಮಿಯಿಂದ ಎಲ್ಲರಿಗೇನು ಆಯಾ ಸಂಪತ್ತು, ಅವರ ಲಕ್ಷ್ಮಿಯಲ್ಲಿ ಇರುವಂತಹ ಲಕ್ಷ್ಮಿತ್ವ, ಆ ಲಕ್ಷ್ಮಿತ್ವ ಇವನೇ ಅಲ್ಲಿಂದ ಕೊಟ್ಟು ನಿಯಮನ ಮಾಡುತ್ತಾ ಅನಾದಿ ಅನಂತ ಕಾಲದಿಂದ ಇದ್ದಾನೆ. ನೆಕ್ಸ್ಟ್ ವಾಯುದೇವರು, ಹೀಗೆ ಇವರಿಗೆ ಸಂಪತ್ತು ಕೊಡುವವನು ಅವನೇ ಆಗಿದ್ದಾನೆ. ಮತ್ತು ಇವರಿಂದ ಕರ್ಮಗಳನ್ನ ಮಾಡಿಸೋನು ಅಂದ್ರೆ ಏನು ಅಂದ್ರೆ ಕರ್ಮ ಅವರವರದ್ದೇ ಇರತ್ತೆ. ಲಕ್ಷ್ಮೀದೇವಿ ತಗೊಂಡ ಅವ್ರ ಆವಿರ್ಭಾವ ಅವ್ರಿಗೆ ಅವಳಿಗೆ ಆಗತ್ತೆ, ಅದನ್ನ ಮಾಡಿಸೋದು ಲಕ್ಷ್ಮಿಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ವಾಯುದೇವರು ತಗೊಂಡ್ರೆ ವಾಯುದೇವರು ಕರ್ಮವನ್ನ ಕೀಚಕಾರಿ ಪ್ರಿಯ ಅಂತ ಹೇಳ್ತಾರೆ. ಕೀಚಕಾರಿಗೆ ತುಂಬಾ ಪ್ರಿಯನಾದವನು. ಯಾಕೆ ಇವನು ಕೀಚಕಾರಿಗೆ ವಾಯುದೇವರಿಗೆ ಯಾಕೆ ಇವನು ಪ್ರಿಯನಾದವನು ಮಹಾರಾಯ ಇವನು? ಯಾಕೆ ಅಂದ್ರೆ ವಾಯುದೇವರಲ್ಲಿ ಅವರಿಗೇನು ಕರ್ಮ ಇದೆ, ಎಲ್ಲರಿಗೇನು ಕರ್ಮ. ಕರ್ಮ ಜೀವನ ಲಕ್ಷಣ, ಅದು ಜ್ಞಾನ ಇಚ್ಛಾ ಕ್ರಿಯಾ ಕರ್ಮ ಅಂಬೋದು ಲಕ್ಷಣ ಇದ್ರ ಅದು ಅವರ ಆ ಸ್ವಭಾವದಲ್ಲೇ ಇರೋದು. ಆಮೇಲೆ ಹೊರಗಡೆ ಜಡ ಕರ್ಮ ಬರುತ್ತೆ, ಅವರದ್ದೇ ಆದಂತ ಕರ್ಮ ಇದ್ರನು, ನಮ್ದೇ ಆದಂತ ಕರ್ಮಗಳು ಇದ್ರನು ಅದನ್ನ ಮಾಡುವ ಕೆಪಾಸಿಟಿ ವಾಯುದೇವರಿಗೆ ಇಲ್ಲ. ಆ ಸಂಪತ್ತನ್ನು ಭಗವಂತ ಕೊಟ್ಟಿದ್ದಾನೆ, ಈ ರಾಜ ಅದನ್ನು ಕೊಡ್ತಾ ಇದ್ದಾನೆ. ನಾಟ್ ಹೊರಗಿಂದ ಇನ್ಸ್ಟ್ರಕ್ಷನ್ ಮಾತ್ರ ಇಲ್ಲ, ಒಳಗಿಂದ, ಇಲ್ಲಿ ಒಳಗ ಅಂದ್ರೆ ಅಲ್ಲಿ ಮಾಡಿಸುವ ಶಕ್ತಿ ಪ್ರಧಾನ. ಆ ಧರ್ಮ ಇದೆ, ಧರ್ಮವನ್ನ ಅಭಿವ್ಯಕ್ತ ಮಾಡುವಂತ ಆ ಶಕ್ತಿ ಇವನು ಕೊಡ್ತಾನೆ. ಸೊ ಅದಕ್ಕೆ ಮಹಾರಾಯ, ಮಹಾರಾಯ ಅಂತ ಇಲ್ಲಿ ಹೇಳ್ತಾರೆ. ಸೊ ಇನ್ನೊಂದು ತರ್ತಾರ, ಕವಿಯ ಬೋಧ ನೋಡ್ತಾ ಬಂದಿದ್ರು. ಕವಿ ಜನಪ್ರಿಯ ಅಂದ್ರೆ ಕವಿ ಅಂದ್ರೆ ಜ್ಞಾನಿಗಳು ಅಂತ ಒಂದು ಬರುತ್ತೆ, ಅದು ಒಂದು. ಇನ್ನೊಂದು ಬಂದು ಗೀತೆಯಲ್ಲಿನೂ ಇದು ಹೇಳ್ತಾನೆ, ಕವಿಗಳಲ್ಲಿ ಕವೀನಾಂ ಪುರಾಣಂ ಅಂತ. ಸೊ ಕವಿಗಳಲ್ಲಿ ಯಾರಲ್ಲಿ ಜ್ಞಾನ ಇದೆ, ಯಾರಲ್ಲಿ ಜ್ಞಾನ ಇದೆಯೋ ಅವರಲ್ಲಿ ನಾನಿದ್ದು ಅವ್ರಿಗೆ ಜ್ಞಾನ ಕೊಡ್ತೀನಿ, ಇದು ಎಲ್ಲ ಕಡೆನೂ ಬರುವಂತ ಅರ್ಥ ಒಂದಾಗುತ್ತೆ. ಇನ್ನೊಂದು ಭಗವಂತ, ಸಿ ಕವಿಗಳಲ್ಲಿ ಕವಿ ಜನ ಜ್ಞೇಯ, ಕವಿ ಜನ ಅಂತ ಬರುವಾಗ ಈ ಕವಿ ಎಂಬುದು ಯಾರು ಅಂದ್ರೆ ಜ್ಞಾನಿಗಳು ಅಂತ ನಾವು ನೋಡ್ತಾ ಬಂದೀವಿ. ಸೊ ಜ್ಞಾನಿಗಳಲ್ಲಿ ಜ್ಞಾನ ಕೊಡುವವನು ಯಾರು, ಯಾರು ನಿಜವಾದ ಕವಿ ಅಂದ್ರೆ ಈಶಾವಾಸ್ಯದಲ್ಲಿ ಬರುತ್ತೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಭಗವಂತನನ್ನೇ ಅಲ್ಲಿ ಕವಿ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಲ್ಲಿ ಕವಿ ಎಂಬ ಶಬ್ದದಲ್ಲಿ ಏನ್ ಅರ್ಥ ಹೇಳ್ತಾರಂದ್ರೆ ಕವಿ ಜನ ಅಂತ ಹೇಳಿದ್ದಾರೆ. ಕವಿ ಜನ ಇಲ್ಲಿ ಬಂದಿದೆ. ಕವಿ ಜನ ಅಂದ್ರೆ ಅಲ್ಲಿ ಕವಿ ಅಂದ್ರೆ ಕವನ ಮಾಡುವರು ಅಂತ ಅರ್ಥ ಅಲ್ಲ. ಕವಿ ಎಂಬುದು ಏನು ತಿಳಿಸಿಕೊಡತ್ತೆ ಅಂದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಸರ್ವಜ್ಞತ್ವ ಇವನಲ್ಲಿ ಇದೆ. ಸರ್ವಜ್ಞ ಕವಿ ಎಂಬುದು, ಕವಿ ಎಂಬುದು ಮುಖ್ಯ ಅರ್ಥ. ಸರ್ವಜ್ಞ ಎಂಬ ಅರ್ಥ, ಸರ್ವಜ್ಞ ಅಂದ್ರೆ ಏನು, ಸರ್ವಜ್ಞ ಯಾವುದಲ್ಲಿ ಇವನು ಸರ್ವಜ್ಞ, ಹ್ಯಾಕ್ ಗೊತ್ತಾಗತ್ತೆ ಇವನು ಸರ್ವಜ್ಞತ್ವ ಅಂದ್ರೆ ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ಈ ದೇವತೆಗಳಲ್ಲಿ ಇದ್ದು ಅದನ್ನ ಮಾಡಿಸಿದ್ದವನು ಅವನೇ ಆಗ್ತಾನೆ. ಏನು ವ್ಯತ್ಯಾಸ ಅಂದ್ರೆ, ದೊಡ್ಡ ವ್ಯತ್ಯಾಸ, ನಾವು ಮಾಡ್ತೀವಲ್ಲ ಅಂದ್ರೆ ವ್ಯತ್ಯಾಸ ಏನು ಅಂದ್ರೆ ಇವನ ಆನಂದ, ಇವನ ಜ್ಞಾನದಲ್ಲಿ ಏನು ವ್ಯತ್ಯಾಸ. ಇವನು ಯಾಕೆ ಕವಿ ಅಂತ ಕರೀತಾ, ಋಗ್ವೇದದಲ್ಲಿನು ಬಂದಿದಂತೆ. ಸೊ ಇದಕ್ಕೆ ಹರಿಕಾಂ ಸಾರ ಅಂಬುದು ಜಸ್ಟ್ ಉಪನಿಷತ್ತುಗಳ ಸಾರ, ವೇದದ ಸಾರ ಅಂತ ಈ ತರ ತಿಳ್ಕೊಂಡಾಗತ್ತೆ. ಕವಿ ಎಂಬ ಶಬ್ದ, ಕವಿ ಎಂಬುದು ಅಲ್ಲಿ, ಕವಿ ಎಂಬುದು ಇಂದ್ರನಾಮಕ ಭಗವಂತನನ್ನ ಋಗ್ವೇದದಲ್ಲಿ ಕವಿ ಅಂತ ಕರೆದಿದ್ದಾರಂತ. ಸೊ ಇಲ್ಲಿ ಕವಿ ಎಂಬುದು ಭಗವಂತ. ಸೊ ಇಲ್ಲಿ ಮೇನ್ ಸ್ಟಿಂಗ್, ಈ ನಾಲ್ಕೈದು ಪದ್ಯದಲ್ಲಿ ಮೇನ್ ಸ್ಟಿಂಗ್ ಏನು ಅಂದ್ರೆ ಬಿಂಬಕ್ರಿಯಾ ದ್ವಾರ ಧ್ಯಾನ ಪ್ರಕ್ರಿಯೆ ಬಂದಿದೆ. ಸೊ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ, ಇದು ನಾಟ್ ಜಸ್ಟ್ ಲೈಕ್ ಅದರ್ ಸಂಧಿಗಳಲ್ಲಿ ಬಂದಂತೆ ಅಲ್ಲ, ನಿತ್ಯ ವಸ್ತುಗಳು ತನಕನೂ ನಾವು ಹೋಗಬೇಕು ಅಂತ ಬಂತು. ಸೊ ಆದ ಕಾರಣದಿಂದ ಇಲ್ಲಿ ಕವಿ ಜನಪ್ರಿಯ ಅಂತ ತಗೊಂಡಾಗ ನಾವು ಸೃಷ್ಟಿಯಿಂದ ಇಲ್ಲಿ ಬರುವಂತ ಇಂದ್ರನಾಮಕ ಭಗವಂತನೇ ಬಿಂಬಕ್ರಿಯಾ ದ್ವಾರ ಇವನು ಇವರಿಗೆ ಈ ಯಾರ್ಯಾರು ದೇವರನ್ನ ತಿಳ್ಕೊಂಡಿದ್ದಾರೆ. ನಾವು ಸರ್ವಜ್ಞ ಅಂತ ಹೇಳ್ತೇವೆ, ಸರ್ವಜ್ಞಾಚಾರ್ಯ ಅಂತ ಹೇಳ್ತೀವಿ, ಸರ್ವಜ್ಞ ಅಂತ ಹೇಳ್ತೀವಿ ಅಂದ್ರೆ ಲಿಮಿಟೆಡ್ ಸೆನ್ಸ್ಲಿ ಯಾರೆಲ್ಲ ಬಳಸ್ತೀವೋ ತುಂಬಾ ತಿಳ್ಕೊಂಡು ಅವ್ರಿಗೆ ಅವನಿಗೇನ್ಪ ಸರ್ವಜ್ಞತ್ವ ಇದೆ ಅಂತ ಸುಮ್ಮನೆ ಬಳಸಿ. ಸೊ ಎಲ್ಲೆಲ್ಲಿ ಈ ಒಂದು ಜ್ಞಾನ ಕಾಣಿಸುತ್ತೋ ಅತಿಶಯವಾದ ಜ್ಞಾನ, ಅವರೆಲ್ಲ ಜ್ಞಾನಿಗಳು ಕವಿಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ಇವನು ಇಂದ್ರನಾಮಕನಾದಂತ ಭಗವಂತನೇ ಇದ್ದು ಆ ಶಕ್ತಿಯನ್ನ ವ್ಯಕ್ತ ಮಾಡುತ್ತಾನಂತ. ಸರಿ, ಕವಿ ಅಂತನ್ನ ಏನಾಗತ್ತೆ ಅಂದ್ರೆ, ಕವಿ ಅಂದ್ರೂ ಏನಾಗತ್ತೆ ಅಂದ್ರೆ ಜ್ಞಾನ ಸ್ವರೂಪ ಇನ್ನೊಂದು ಆಗತ್ತೆ. ಕವಿ ಅಂತ ಹೇಳುವಾಗ ಇದು ಭಗವಂತನ ಇಂದ್ರನಾಮಕನ ಅಂತ ಹೇಳಿದ್ದಾರೆ. ಇಂದ್ರನಾಮಕನು ಅಂದ್ರೆ ಇಂದ್ರನಾಮಕ ಅಂಬೋದಕ್ಕೇನೆ ಏನ್ ಅರ್ಥ ಅಂದ್ರೆ ದೇವರ ಅನಂತರು. ಇಂದ್ರ ಅಂದ್ರೆ ಇಂದ್ರನಲ್ಲಿ ಇರುವಂತದ್ದು ಇಂದ್ರನಾಮಕನೇ ಆಗತ್ತೆ. ಇನ್ನೊಂದು ಇಂದ್ರನಾಮಕ ಅಂತ ಹೇಳುವಾಗ ಇಂದ್ರ ಅಂಬೋ ಶಬ್ದಕ್ಕೆ ದೇವರು ಸರ್ವಜ್ಞತ್ವ ಅಂತಾನು ಬಂತಲ್ಲ, ಎರಡನ್ನ ಇಟ್ಟುಕೊಂಡಾಗ ಇಂದ್ರ ಅಂಬೋದಕ್ಕೆ ಏನ್ ಅರ್ಥ ಆಗತ್ತೆ ಅಂದ್ರೆ ದೇವರು ನೋಡಿದ್ದ ಅಂತ. ಇದಂ ದ್ರ ಅಂದ್ರೆ ಏನು, ದೇವರು ಫಸ್ಟ್ ತನ್ನ ಅನಂತ ರೂಪಗಳು ದೇವರಿಗೆ ಗೊತ್ತಿದೆಯಾ ಅಂದ್ರೆ ಅನಂತ ರೂಪಗಳು ಅವು ಯಾವಾಗ್ಲೂ ಅವನಿಗೆ ಗೊತ್ತಿದೆ. ಹಿ ಡಸನ್ ಗೋ ಟು ಕೌಂಟ್ ಇಟ್ 1, 2, 3, 4, 5, 6 ಅಂತ ಅವ್ನು ಕೌಂಟ್ ಮಾಡೋದಿಲ್ಲ, ಬಟ್ ಹಿ ನೋಸ್ ಇಸ್ ಅನಂತ ರೂಪಗಳನ್ನು. ಇದು ಅವನ ನೋಡಿ, ಇದಕ್ಕೇನೋ ನನಗೇನೋ ಭೇದ ಇಲ್ಲ, ಇದ ಅಂತ ತಿಳ್ಕೊಂಡಿದ್ದಾನಂತೆ. ಇದು ಇದೆ ಎಲ್ಲವೂ ನನ್ನದೇ ರೂಪಗಳು ಅಂತ ದೇವರು ದೇವರ ರೂಪಗಳನ್ನ ಅಭಿನ್ನ ಅಂತ ದೇವರು ತಿಳ್ಕೊಂಡಿದ್ದಾನಂತ, ಅದಕ್ಕೆ ಇಂದ್ರ ಅಂತ. ಸೊ ಇವನೇ ಕವಿ, ಇವನೇ ಇದ್ದಾನೆ. ಸೊ ಅಂದ್ರೆ ಏನರ್ಥ ಇಲ್ಲಿ ಬರುತ್ತೆ, ಕವಿ ಎಂಬ ರೂಪದಿಂದ ಭಗವಂತ ಇದ್ದು ಅನೇಕ ರೂಪ ಯಾವ ವ್ಯಕ್ತಿಯಲ್ಲಿ ಇದ್ರು ಅನೇಕ ರೂಪಗಳ ಮೂಲಕವಾದ ಆ ಕಾರ್ಯಗಳನ್ನು ಅದಕ್ಕೆ ಗೋಚರಿಸನು ಬಹುಪ್ರಕಾರ ಆಲೋಚನೆ ಮಾಡಿದರು. ಸೊ ಒಂದೊಂದು ಒಟ್ಟುಕೊಂಡು ಆಲೋಚನೆ ಮಾಡಿದನ್ನು ಗೋಚರಿಸೋದಿಲ್ಲ ಅಂದ್ರೆ ಪೂರ್ತಿಯಾಗಿ ಗೋಚರಿ, ಇನ್ನೊಂದರ್ಥ ಪೂರ್ತಿಯಾಗಿ ಗೋಚರಿಸೋದಿಲ್ಲ. ಯಾಕಂದ್ರೆ ಕವಿ ಕೀಚಕಾರಿ ಪ್ರಿಯ ಸರಿ ವಾಯುದೇವರ ಅಂತರ್ಗತ ಅಂತ ಚಿಂತನೆ ಮಾಡಿದ್ರೆ ಗೋಚರಿಸ್ತಾನ ಅಂದ್ರೆ ನಮ್ಗೆ ಇವಾಗ ಎಷ್ಟು ಜ್ಞಾನ ಏನು ಚೂರು ಇದೆಯೋ ಅದು ಅದಕ್ಕೆ ತಕ್ಕಂತೆ ಒಂದು ಥಾಟ್ ಬರುತ್ತೆ. ಒಂದು ಒಂದು ಏನಾದ್ರು ಪದಾರ್ಥ ಊಟ ಮಾಡೋವಾಗಲೋ ಆಚಮನೆ ಮಾಡೋವಾಗಲೋ ಒಂದು ಮನಸ್ಸಲ್ಲಿ ಒಂದು ರೂಪ ದೇವರಿಗೆ ಆತರ ಒಂದು ಗೋಚರ ಬರುತ್ತೆ, ಪೂರ್ತಿಯಾಗಿ ಬರೋದಿಲ್ಲ. ಯಾಕೆಂದ್ರೆ ಇವನು ಇಂದ್ರನಾಮಕನಾಗಿದ್ದು ಅನೇಕ ರೂಪಗಳಿಂದ ಎಷ್ಟೆಷ್ಟು ಯಾವಾಗ ಯಾವಾಗ ಹೇಗೆ ಕೊಡಬೇಕೋ ಅದನ್ನ ಕೊಡ್ತಾನೆ ಅಂತ ಬರ್ತಾ. ಇನ್ನೊಂದು ಇಂದ್ರನಾಮಕ ಭಗವಂತನೇ ಅವನೇ ಕವಿಯಲ್ಲಿದ್ದು ಸರ್ವಜ್ಞ ಎಂಬ ಅರ್ಥ ಬರುತ್ತೆ. ಇನ್ನೊಂದು ಅರ್ಥ ಏನ್ ಹೇಳ್ತಾರಂದ್ರೆ ಇದು ಬಂದು ಪಕ್ಷಿ ವಾಹನನಾಗಿರುವಂತವನು ಎಂಬ ಅರ್ಥವು ಈ ಕವಿ ಶಬ್ದ. ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇರುವುದು ಆ ಜಂಬುಕಂಡಿ ವಾದರಾಜಾಚಾರ್ಯರು ಯಾವಾಗ್ಲೂ ಏನಾರು ಒಂದು ಶಬ್ದ ಬಂದ್ರೆ ಇದು ಬರೀ ಹರಿಕಥಾಂಸಾರ ಮಾತ್ರ ಅಲ್ಲ, ಇಲ್ಲಿ ನಮ್ಗೆ ಬೇಕಾದ ಅನೇಕ ವಿಷಯಗಳು ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪಗಳು ಎಲ್ಲವೂ ಬರುತ್ತೆ. ಇದು ಯಾಕೆ ನಮ್ಗೆ ಸುಮ್ಮನೆ ಸುಮ್ಮನೆ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾರಂದ್ರೆ ಇದು ಹೇಳ್ತಾರಂದ್ರೆ ಆ ಕಾಲದಲ್ಲಿ ಶ್ರೌತ ಯಾಗಗಳು ಆಗ್ತಾ ಇತ್ತಂತೆ. ಶ್ರೌತ ಇವಾಗ ಆಗೋದಲ್ಲ, ಶ್ರೌತ ಯಾಗಗಳು ಅಂದ್ರೆ ಆ ಒಂದು ಶಸ್ತ್ರ ಶಂಸನ ಅಂತ ಅಲ್ಲಿ ಮಾಡ್ತಾರೆ. ಅಂದ್ರೆ ಅದು ಹೇಗೆ ಮಾಡ್ತಾರಂದ್ರೆ ಆ ಕಾಲದಲ್ಲಿ ತುಂಬಾ ಆಚಾರ್ಯ ಬರ್ಲಿಕ್ಕೆ ಹಿಂದೆ ಇತ್ತು ಅದು. ಅವಾಗ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಮುಂಚೆ ಹೋಮ ಮಾಡಬೇಕಂದ್ರೆ ಸೂರ್ಯ ಉದಯಕ್ಕೆ ಮುಂಚೆ ಆ ಒಂದು ಋಗ್ವೇದದಲ್ಲಿ ಇರುವಂತಹ ಕೆಲವು ಮಂತ್ರಗಳು ಅದನ್ನ ಶಂಸನ ಅಂದ್ರೆ ಸ್ತುತಿ ಮಾಡೋದು ಮಂತ್ರಗಳು. ಸೊ ಹೋಮಕ್ಕಿಂತ ಆ ಒಂದು ಹೋಮದಲ್ಲಿ ಆಹುತಿಕ್ಕಿಂತ ಮುಖ್ಯವಾದದ್ದು ಶಸ್ತ್ರ ಅಂದ್ರೆ ಮಂತ್ರಗಳ ಶಂಸನ. ಅದು ದೇವರನ್ನ ಚಂದಾಗೆ ಹೊಗಳೋದು, ಸ್ತೋತ್ರ ರೂಪವಾಗಿ ಹೊಗಳೋದು, ಅದನ್ನ ಅಪ್ಟು ಸೂರ್ಯೋದಯ ತನಕ ಮಾಡಿ ಆಮೇಲೆ ಆಹುತಿಯನ್ನ ಕೊಟ್ಟು ಆಹುತಿ ಕೊಟ್ಟ ಮೇಲೆ ಸಂಘಕಾಲ ಅಂತ ಹೇಳ್ತಾರೆ. ಆಹುತಿ ಕೊಡೋದು ಸೂರ್ಯೋದಯ ಆದ ಮೇಲೆ ಒಂದು ಒಂದು 2 hours ಏನೋ 2-3 hours ಮಾಡ್ಬಿಟ್ಟು ಆಮೇಲೆ ತಿರುಗನು ಏನ್ ಮಾಡ್ತಾನಂದ್ರೆ ಸಂಘವ ಕಾಲ ಅಂದ್ರೆ ಜಸ್ಟ್ ಮಚ್ ಬಿಫೋರ್ 2 hours ರಫ್ಲಿ ಬಿಫೋರ್ ಮಿಡ್ ಡೇ. ಸೊ ಆವಾಗನು ಈ ಶಸ್ತ್ರ ಶಂಸನ ಅಂಬುದು ಈ ಮಂತ್ರಗಳನ್ನ ಬೃಹತಿ ಮಂತ್ರಗಳನ್ನ ಹೇಳ್ತಾ ಹೋಗೋದಂತ. ಅದಕ್ಕೆ ಬೃಹತಿ ಮಂತ್ರಗಳು ಅದು ಹೇಳೋದಕ್ಕೆ ಉಕ್ತ ಅಂತ ಕರೀತಾರೆ. ಉಕ್ತ ಅಂಬೋ ಇದು ಇದೇ ಒಂದು ಉಪಾಸನೆ ಅಂತ ಅಷ್ಟು ಒಂದು ಫಲದಾಯಕ ಅಂತ. ಎಷ್ಟು ಫಲದಾಯಕ ಅಂದ್ರೆ ಅದಕ್ಕೆ ಉಕ್ತ ಅಂತ ಹೇಳ್ತಾರಂತೆ. ಇದೇ ಒಂದು ಉಪಾಸನೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಿಂದ. ಏನು ಉಕ್ತ ಅಂದ್ರೆ ಏನು ಅಂದ್ರೆ ಮಂತ್ರಗಳ ಏನ್ ಹೇಳ್ತೀವಿ ಮಂತ್ರಗಳನ್ನ ಉಕ್ತ ಬರೀ ಉಕ್ತ ಅಂತ ಹೇಳಿದ್ರೆ ಹೇಳೋದು ಉಕ್ತ ಇವನು ಉಕ್ತ ಇವನು ಹೇಳಿದ ಅವನು ಹೇಳಿದ ಅಂತ ಹೇಳಲ್ಪಡುವುದು ಎಂಬ ಅರ್ಥ ಬರುತ್ತೆ ಉಕ್ತ ಅಂತ. ಆಮೇಲೆ ಸೂರ್ಯ ಉದಿಸಿದ್ದಾನೆ ಎಂಬುದಕ್ಕೆ ಏನ್ ಹೇಳ್ತೀವಿ ಉತ್ಥ ಅಂತ ಹೇಳ್ತೀವಿ. ಮೇಲೆ ಎದ್ದು ಬಂತು ಅಂತ ಅದು ಎರಡನ್ನೂ ಕಂಬೈನ್ ಮಾಡಿ ಉಕ್ತ ಅಂತ ಇದಕ್ಕೆ ಬೃಹತ್ ಉಕ್ತ ಅಂತ ಕರೀತಾರೆ. ಬೃಹತಿ ಸಹಸ್ರ ಮಂತ್ರದಿಂದ ಅದು ಹೇಳಿದ್ದಾಗ ಏನಾಗತ್ತಂದ್ರೆ ನಮ್ಮಲ್ಲಿ ಇರುವಂತ ಸತ್ವಗುಣ ಅಲ್ಲಿ ಇರುವಂತ ದೇವರೂಪ ಎಲ್ಲ ಮೇಲಕ್ಕೆದ್ದು ಬರತ್ತಂತ. ದಟ್ಸ್ ವಾಟ್ ದೇ ಡೂ ಜಸ್ಟ್ ಬಿಫೋರ್ ಮಿಡ್ ಡೇ ಅಂದ್ರೆ ಏನು ಸೂರ್ಯ ರೈಟ್ ಅಬೋ ಇದೆ ಉಚ್ಚ ಸ್ಥಾನದಲ್ಲಿ ಇರಬೇಕು ಅದಕ್ಕೆ ಮೇಲೆ ಹೋಗಲಿಕ್ಕೆ ಇಲ್ಲ. ಆವಾಗೆ ತಿರ್ಗಾನು ದೇವರಿಗೆ ಆವಾಗ ದೇವತೆಗಳೇ ಆ ಕಾಲದಲ್ಲಿ ಬರ್ತಾರಂತ ವಿಶೇಷ. ಆವಾಗಲೇ ಮಠದಲ್ಲಿಲ್ಲ ನೀವು ನೋಡಿರ್ಬೋದು ಆ ಕಾಲದಲ್ಲೇ ಮಹಾಮಂಗಳಾರತಿ ಮಹಾನೈವೇದ್ಯ ಎಲ್ಲ ಆವಾಗಲೇ ಮಾಡ್ತಾ ದೇವತೆಗಳು ಮಾಡುವುದು ಅಂತ. ಸೊ ಹೀಗೆ ಈ ಮಂತ್ರ ಒಂದ್ಸತಿ ವಿಶ್ವಾಮಿತ್ರ ಇಂದ್ರನು ಸಹವಾಗ ಮಾಡಿದ್ದಾಗೆ ದೇವರೇ ಬಂದು ದೇವರಿಗೆ ತುಂಬಾ ಇಷ್ಟ ಆಯ್ತಂತೆ ಈ ಶಂಸನ ಈ ಒಂದು ಋಗ್ವೇದದ ಈ ಮಂತ್ರಗಳು ತುಂಬಾ ಪ್ರಿಯ ಅಂತ. ಅದು ಅವನ ಊಟ ಭೋಜನ ಅಂತ ಅಂದ್ರೆ ಅವನ್ ಚಂದಾಗೆ ಅವನಿಗೆ ತುಂಬಾ ಇಷ್ಟ ಆಗುವಂತದ್ದು ಅಂತ. ಸೊ ದೇವರೇ ಬಂದು ಕೂತ್ ಬಿಟ್ಟ ಅಂತ ಯಾರಲ್ಲಿ ಇಂದ್ರ ಯಜಮಾನ. ಇಂದ್ರನಲ್ಲಿ ಬಂದು ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ ಈ ಮಂತ್ರಗಳನ್ನು ಹೇಳಿ ಅವರೇ ಹೋತೃಗಳು ಹೋತೃಗಳು ಹೇಳ್ತಾ ಬರ್ತಾರೆ. ನೋಡ್ತಾ ನೋಡ್ತಾ ಬಂದ್ರೆ ಇಂದ್ರನಲ್ಲಿ ಒಂದು ವಿಶೇಷ ತೇಜಸ್ಸು ಕಾಣಿಸ್ತಂತೆ. ಬಂದು ಎದುರು ಬಂದು ಕೂತ್ ಬಿಟ್ರಂತ ಅವ್ರು ಇಂದ್ರ ದೇವರು, ಇಂದ್ರನಲ್ಲಿ ಇವನೇ ಇಂದ್ರ ಭಗವಂತನೇ ಇಂದ್ರ ಬಂದು ಕೂತ್ ಬಿಟ್ಟು ಅವನು ಒಂದ್ಸತಿ ಹೇಳಿದ್ರಂತೆ ಈ ಬೃಹತಿ ಸಹಸ್ರ ಪೂರ್ತಿ ಹೇಳಕ್ಕೆ ಎಷ್ಟೊತ್ತಾಯ್ತೋ 2-3 hours 4 hours ವಾಟ್ ಅವರ್ ಅದು ಎಷ್ಟಾಯ್ತೋ ಗೊತ್ತಿಲ್ಲ. ಆದ್ಮೇಲೆ ತಿರ್ಗಾ ಹೇಳೋ, ನನ್ಗೆ ತುಂಬಾ ಇಷ್ಟ ಆಯ್ತು ತಿರ್ಗಾ ಹೇಳೋದು. ಆಮೇಲೆ ಇನ್ ಸೆಕೆಂಡ್, ಆಮೇಲೆ ಮೂರನೇದು, ಇನ್ನೂ ಹೇಳೋ, ಮೂರು ಸತಿ ಕೇಳಿಸ್ಕೊಂಡ್ರು ಅಂತ ಅಲ್ಲಿ ಬರತ್ತೆ. ಬೃಹತಿ ಸಹಸ್ರದ ಮಂತ್ರಗಳ ಈ ಬೃಹತ್ ಉಕ್ತಗಳನ್ನ ತುಂಬಾ ದೇವರನ್ನ ಹೊಗಳುವಂತ ದೇವರ ಅರ್ಥ ಇದು, ತುಂಬಾ ಅವ್ರಿಗೆ ಇಷ್ಟ ಆಯ್ತು. ಸೊ ಏನು ಫಲ ಬಂತು ಅವನಿಗೆ ಅಂದ್ರೆ, ಇಂದ್ರನಿಗೆ ಎಲ್ಲ ಮೋಕ್ಷ ಇದೆಲ್ಲ ಕಟ್ಟಿಟ್ಟದೆ, ವಿಶೇಷವಾಗಿ ಅವನಿಗೆ ಸಾಲೋಕ್ಯ ಬಂತು ಅಂತ. ದೇವರಲ್ಲಿ ಅವನಿದ್ದಾನೆ, ಸಾಲೋ ಮುಕ್ತಿಯಲ್ಲಿ ಅವನಿಗೆ ಸಿಕ್ಕೇ ಸಿಕ್ಕತ್ತೆ. ಅದಕ್ಕೆ ಈ ಕಾರಣವನ್ನು ಹೇಳ್ತಾರೆ, ಸಾಲೋಕ್ಯ ಸಿಕ್ಕಿತ್ತು, ಸಾಮೀಪ್ಯ ಸಿಕ್ಕಿತ್ತು, ಮೂರನೇದು ಬಂದಾಗ ಸಾಯುಜ್ಯನೇ ಅವನಿಗೆ ಸಿಕ್ಕಿತ್ತು, ದೇವರಲ್ಲೇ ಇರುವಂತ ವಾಸ ಮಾಡುವ ಸಿಕ್ಕಿತ್ತು ಅಂತ ಅಷ್ಟು ಮಹಾ ಫಲವನ್ನ ಹೇಳ್ತಾರೆ. ಸೊ ನಮಗೆ ಅದು ಯಾರಿಗೆ ಈ ಕಾಲದಲ್ಲಿ ಹೋತೃಗಳಿಗೇನೋ ಅದು ಅಧಿಕಾರ ಎಲ್ಲ ಯಾರು ಮಾಡೋದಿಲ್ಲ. ಬಟ್ ಈ ಕಾಲದಲ್ಲಿ ನಮ್ಗೆ ಏನ್ ಬಂದಿದೆ ಅಂದ್ರೆ, ಆ ಬೃಹತಿ ಸಹಸ್ರದ ಮಂತ್ರಗಳಿಂದ ಪ್ರತಿಪಾದ್ಯನಾಗುವ ಆದ ಆ ರೂಪಗಳ ಹೆಸರುಗಳು, ವಿಶ್ವಂ, ವಿಷ್ಣುರ್, ವಶತ್ಕಾರ, ಈ ತರ ಹೆಸರುಗಳು ಬಂದಿದೆ. ದಟ್ ಇಸ್ ಲೈಕ್ ಕಂಡೆನ್ಸ್ಡ್ ಪಿಲ್ ತರ ನಮ್ಗೆ ಈ ಕಾಲದಲ್ಲಿ. ಸೊ ಈ ಮಹತ್ವವನ್ನ ತಿಳ್ಕೊಂಡು, ಸೊ ಅದಕ್ಕೆ ಜಮಖಂಡಿ ವಾಜಿರಾಜ ಆಚಾರ್ಯರು ಒಂದೊಂದು ಹೇಳುವಾಗ ಒಂದೊಂದು ಬದಿಯಲ್ಲಿ ಎಲ್ಲರು ಏನಾರು ಈವನ್ ಇಂಡೈರೆಕ್ಟ್ಲಿ ಇಂದ್ರಿಯೇಶ ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ. ಇಂದ್ರಿಯೇಶ ಅಂಬೋದಕ್ಕೆ ಅವ್ರು ಹೇಗೆ ಅರ್ಥ ಮಾಡ್ತಾರ ಅಂದ್ರೆ, ಇಂದ್ರಿಯೇಶ ಅಂದ್ರೆ ಶ್ರೀಶ ಅದು ವಿಷ್ಣು ಸಹಸ್ರನಾಮದಲ್ಲಿ ಮಾಡ್ಕೊಳ್ಳಿ ಯಾವಾಗ ಅವರು ಕೇಳ್ತಾರೆ. ಸೊ ಇದು ಪೂರ್ತಿ ಅವ್ರು ಕೊಟ್ಟಿದ್ದು ವಿಷ್ಣು ಸಹಸ್ರನಾಮ ಪರವಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿಷ್ಣು ಸಹಸ್ರನಾಮ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ತಿಳ್ಕೊಂಡು ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ, ಅದು ನಾವು ತಿಳ್ಕೊಬೇಕು ಅಂತ ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು, ಸೊ ಅದಕ್ಕೆ ಈ ಹೆಸರುಗಳು ಕವಿ ಎಂಬುದು, ಕವಿ ಅಂತ ಹೇಳೋದು ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕವಿ ಅಂದ್ರೆ ಸರ್ವಜ್ಞ, ಸರ್ವ ಸಮರ್ಥ, ಇಂದ್ರ ಅಂತ ಅನೇಕರು, ಇಂದ್ರ ಅಂದ್ರೆ ಸಾಮರ್ಥ್ಯ ಉಳ್ಳವನು, ಐಶ್ವರ್ಯ ಉಳ್ಳವನು ಅಂದ್ರೆ ಅನೇಕ ರೂಪದಿಂದ ಅವನು ಇದ್ದಾನೆ. ಮತ್ತು ಅವನಿಗೆ ಯಾ ಇನ್ನೊಂದು ರೂಪದಿಂದ ಇದ್ದಾನೆ ಅಂದ್ರೆ ಕವಿ ಅಂತ ಬರುತ್ತಲ್ಲ ನಮ್ಗೆ, ಯೂಶ್ವಲಿ ನಾವು ಇದು ಮಾಡಿದ್ದಾಗ ಇದು ಬನಂಜಾಚಾರ್ಯರು ಕೊಟ್ಟಿದ್ದ ಪುಸ್ತಕದಿಂದಲೇ ನಾನು ಹೇಳ್ತಾ ಇದ್ದೀನಿ. ಕ ಅಂದ್ರೆ ಸುಖರೂಪಿ ಅಂತ ಅರ್ಥ, ಕ ಅಂದ್ರೆ ಸುಖರೂಪದಿಂದ ಇದ್ದಾನೆ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದು ಕ ಸುಖರೂಪ, ಇನ್ನೊಂದು ವಿ ಅಂದ್ರೆ ವಿಶೇಷ ಜ್ಞಾನ ಉಳ್ಳವರು ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ವಿಶೇಷ ಜ್ಞಾನ ಒಂದು, ಇನ್ನೊಂದು ವಿ ಅಂದ್ರೆ ಪಕ್ಷಿ ಅಂತ ಬರುತ್ತೆ. ಸೊ ಇದು ಎಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ, ಇದು ತೈತ್ರಿಯ ಭಾಷ್ಯದಲ್ಲಿ ಆಚಾರ್ಯ ಹೇಳಿದಾರಂತೆ. ಅಲ್ಲಿ ಏನು ಅಂದ್ರೆ, ಈ ಸುಖರೂಪದಿಂದ ಸುಖ ಪಕ್ಷಿರೂಪ ಸುಖವಾಗಿರುವಂತ ಪಕ್ಷಿರೂಪ, ನಾಟ್ ಆರ್ಡಿನರಿ ಪಕ್ಷಿರೂಪ, ಸುಖವಾಗಿರುವಂತ ಪಕ್ಷಿ ಗರುಡ ವಾಹನನಾಗೆ ಗರುಡಾರೂಢನಾಗಿರುವಂತ ಈ ಭಗವಂತ, ಇವನೇ ಸಂಕರ್ಷಣ ರೂಪದಿಂದ ನಮ್ಮ ದೇಹದ ಚಿಂತನೆ ಇವಾಗ ನಮ್ಮ ದೇಹದಲ್ಲೇ ಆಗಬೇಕು. ಇಲ್ಲಿ ವಿಶೇಷವಾಗಿ ಎಲ್ಲಿ ಇದ್ದಾನೆ ಅಂತ, ಇದು ಧ್ಯಾನ ಪ್ರಕ್ರಿಯೆ. ಅದಕ್ಕೆ ಎಲ್ಲಾ ಕಡೆನೂ ಸಂಕರ್ಷಣೆ ಇದ್ದೇ ಇದ್ದಾನೆ, ಇಲ್ಲಿ ವಿಶೇಷ ಧ್ಯಾನ ಪ್ರಕ್ರಿಯೆ. ಸದ್ಯಾದ ಕಾರಣದಿಂದ ನಮ್ಮ ಹುಬ್ಬುಗಳು, ಆ ಹುಬ್ಬುಗಳಲ್ಲಿ ಇವನನ್ನ ಇಟ್ಟುಕೊಳ್ಳಿ. ಅದಕ್ಕೆ ಅಲ್ಲಿ ಗರುಡನನ್ನ ತರ್ತಾರೆ, ನಾವು ಚಕ್ರಗಳು ಚಿಂತನೆ ಮಾಡಿದಾಗ ಗರುಡ ಇಲ್ಲಿ ತರ್ತಾರೆ, ಮೇನ್ ಅಭಿಮಾನಿ ಅಂತ. ಆ ಲೋಕದಲ್ಲಿ ವಿಶೇಷವಾಗಿ ದೇವರನ್ನ ಉಪಾಸನೆ ಮಾಡುವನು ವಾಯುದೇವರು ಇದೇ ಇದ್ದಾರೆ, ಬಟ್ ಇಲ್ಲಿ ವಿಶೇಷವಾಗಿ ಗರುಡನನ್ನ ತರ್ತಾರೆ. ಅದಕ್ಕೆ ಸಂಕಷ್ಟ ಅಲ್ಲಿ ತೈತ್ರಿಯದಲ್ಲಿ ಕೊಟ್ಟಿದ್ದಾರಂತ, ಲಲಾಟ ದೇಹ ಜೀವಿಗಳ ದೇಹದಲ್ಲಿ ಲಲಾಟ ಸ್ಥಾನದಲ್ಲಿ ಪಕ್ಷಿ ರೂಪವಾಗಿದ್ದಾನೆ ಅಂತ ತೈತ್ರಿಯದ ಅದನ್ನು ಅವರು ಕೊಟ್ಟಿದ್ದಾರೆ. ಸೊ ಹೀಗೆ ಈ ಕವಿ ಎಂಬುದಕ್ಕೆ ಅನೇಕ ಅರ್ಥಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕವಿ ಜನ ಪ್ರಿಯ, ಸೊ ಇಲ್ಲಿ ಕವಿ ಜನ ಅಂತ ಬಂದಿದ್ದಲ್ಲ ಅಂದ್ರೆ, ಇಷ್ಟು ಮಹಿಮೋಪೇತನಾದವನು ಈ ಕವಿಗಳಲ್ಲಿ, ಕವಿ ಅಂದ್ರೆ ಜ್ಞಾನಿಗಳು ಅಂತ ಆಗತ್ತೆ. ಆದಿ ಕವಿಯೇ ಅಂತ ಇದು ಚತುರ್ಮುಖನನ್ನೇ ಹೇಳ್ತಾರೆ. ಸೊ ಅದೇ ಕೀಚಕಾರಿ ಪ್ರಿಯ, ಹೀಗೆ ಬೇಕಾದ್ರೆ ಇಟ್ಕೋಬಹುದು. ಕೀಚಕಾರಿ ಪ್ರಿಯ ಯಾರು? ಇವರು ಕವಿ ಜನ ಯಾರು? ಕೀಚಕಾರಿ ಪ್ರಿಯ ಯಾರು? ಕೀಚಕಾರಿ ಯಾರು ಅಂದ್ರೆ, ಕೀಚಕಾರಿ ಯಾರು ಅಂದ್ರೆ ಚತುರ್ಮುಖ ಭೀಮಸೇನ ದೇವರು, ಚತುರ್ಮುಖ ಇವರಲ್ಲಿ ಇರುವವನು, ಅವರಿಗೆ ಪ್ರಿಯರಾದವರು ಕೀಚಕಾರಿ ಪ್ರಿಯ, ಅವನೇ ಕವಿ ಜನ. ಆ ಕವಿಗಳಲ್ಲಿ ವಾಯುದೇವರು ಮುಂತಾದವರಲ್ಲಿ ಇರುವವನು ಆಗ್ತಾನೆ. ಸೊ ಹೀಗೆ ಕವಿ ಜನಗೆ ಮಹಾರಾಯ ಅಂತ ಇಲ್ಲಿ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಥ ನಮಸ್ತೆ.